ದೇವರ ಅನಿರುದ್ಧ ರೂಪ ಬಿಂಬಮೂರ್ತಿಯ ಮನಸ್ಸಿನ ಸ್ಥಾನದಲ್ಲಿರುವ ಅನಿರುದ್ಧ ರೂಪ, ಆ ಅನಿರುದ್ಧ ರೂಪದೊಳಗಿರುವ 24 ರೂಪಗಳು ಎಲ್ಲವೂ ಒಂದು ಸೆಟ್ ಹಾಗೆಯೇ ಎದ್ದು ಬಿಂಬಿಗಳಂತೆ ಸ್ವರೂಪ ದೇಹದ ಮನಸ್ಸಿನೊಳಗಿರುವ ಅನಿರುದ್ಧ ರೂಪದ ಜೊತೆಗೆ 24 ರೂಪದ ಜೊತೆಗೆ ಐಕ್ಯ ಆಗಿ ಹಾಗೆ ವಾಯುದೇವರ ಒಳಗಿರುವಂತಹ ತನ್ನ ರೂಪಗಳಿಂದ ಭಗವಂತ ತಾನು ಐಕ್ಯ ಆದರೆ ವಾಯುದೇವರ ರೂಪಗಳಿಗೆ ಸ್ವರೂಪ ದೇಹದ ಮನಸ್ಸಿನೊಳಗಿರುವ ವಾಯುದೇವರ ರೂಪಗಳಿಗೆ ಆಕ್ಟಿವೇಶನ್ ಮತ್ತು ಅವರೆಲ್ಲ ಒಂದು ರೂಪದಿಂದ ಹೊರಟು ಲಿಂಗ ದೇಹದ ಮನಸ್ಸಿನೊಳಗಿರುವ ಅನಿರುದ್ಧ ರೂಪಗಳಿಂದ ಅನಿರುದ್ಧ ರೂಪಗಳು 24 ರೂಪದಿಂದ 24 ರೂಪ ವಾಯುದೇವ ರೂಪಗಳಿಂದ ವಾಯುದೇವ ರೂಪಗಳು ಐಕ್ಯ ಆದರೆ ಅಲ್ಲಿ ಬ್ರಹ್ಮ ಸರಸ್ವತಿ ಭಾರತಿ ಇದ್ದಾರಲ್ಲ ಈ ಅನಿರುದ್ಧನೊಳಗಿರುವ 24 ರೂಪಗಳಿವೆ ಅಲ್ಲ ಅದು ಮೂರು ಸೆಟ್ ಹೊರಡುತ್ತೆ ಬ್ರಹ್ಮದೇವರೊಳಗಿರುವ ತನ್ನ ರೂಪಗಳಿಂದ ಸರಸ್ವತಿ ಭಾರತೀಯರೊಳಗಿರುವ ತನ್ನ ರೂಪಗಳಿಂದ ಭಗವತ್ ರೂಪಗಳ ಐಕ್ಯ ಆದರೆ ಆವಾಗ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ಎಲ್ಲ ರೂಪಗಳಿಗೂ ಪ್ರೇರಣೆ ಇವರೆಲ್ಲ ರೂಪಗಳು ಮತ್ತು ಹೊರಟು ಅನಿರುದ್ಧ ದೇಹದಲ್ಲಿರುವ ತಮ್ಮ ತಮ್ಮ ರೂಪಗಳಿಂದ ಐಕ್ಯ ಆಗಿ ಮಿಕ್ಕ ದೇವತೆಗಳ ಒಳಗಿರುವ ತಮ್ಮ ರೂಪಗಳಿಂದ ತಾವು ಐಕ್ಯ ಆದರೆ ಮಿಕ್ಕ ದೇವತೆಗಳಿಗೆಲ್ಲ ಆಕ್ಟಿವೇಶನ್ ಆಗ ಅನಿರುದ್ಧ ದೇಹದ ಮನಸ್ಸಿನಲ್ಲಿರುವಂತಹ ದೇವರ ಬ್ರಹ್ಮವಾಯು ಸರಸ್ವತಿ ಭಾರತೀಯರ ಮತ್ತು ಮಿಕ್ಕ ದೇವತೆಗಳ ಎಲ್ಲ ರೂಪಗಳು ಹೊರಟು ಸ್ಥೂಲ ದೇಹದ ಮನಸ್ಸಿನೊಳಗಿರುವ ಅವರವರ ರೂಪದಿಂದ ಅವರವರ ರೂಪಗಳು ಐಕ್ಯ ಆದರೆ ಮನಸ್ಸಿನಿಂದ ಒಂದೊಂದು ಆಲೋಚನೆ ಬರುತ್ತೆ ಹೇಳಿಕೆ ಮತ್ತೆ ಬೆಳಿಗ್ಗೆಯಿಂದ ಆಲೋಚನೆ ಬರುತ್ತೆ ಕೋಟಿ 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 ಆಲೋಚನೆ ಬರ್ತಾರೆ ನಮಗೆ ಆಲೋಚನೆ ಅಲ್ಲೆಲ್ಲ ಇದೇ ಕ್ರಮ ಈಗ ಯಾವ ಕಾಲದಲ್ಲಿ ಮಿಕ್ಕ ದೇವತೆಗಳೆಲ್ಲ ರುದ್ರದೇವರ ಯಾವ ಕಾಲದಲ್ಲಿ ರುದ್ರದೇವರ ಸಹಿತ ಎಲ್ಲರೂ ವಾಯುದೇವರ ಅಧೀನ ಆಗಿರ್ತಾರೋ ಅದು ಸುಷುಪ್ತಿ ಕಾಲ. ಇದರಲ್ಲಿ ನಮ್ಮ ಬುದ್ಧಿ ಅಂತ ಅಂದರೆ ಮೂರು ಗುಣಗಳಿಂದ ತಯಾರಾದ. ಈ ಮೂರು ಗುಣಗಳೊಳಗೆ ದೇವರು ತನ್ನ ಬುದ್ಧಿಯನ್ನು ಇಟ್ಟಿರ್ತಾನೆ. ಆ ಬುದ್ಧಿ ಅಂತ ಅಂದ್ರೆ ಮೂರು ರೂಪಗಳಿಂದ ತಯಾರಾದದ್ದು. ದೇವರ ಬುದ್ಧಿಯಲ್ಲಿ ಮೂರು ಗುಣಗಳಿಲ್ಲ. ಮೂರು ಗುಣಗಳ ಸ್ಥಾನದಲ್ಲಿ ವಿಶ್ವ ತೈಜಸ ಪ್ರಾಜ್ಞ ರೂಪಗಳು ನಿಂತಿವೆ. ಅದನ್ನು ಹೇಳ್ತಾ ಇದ್ದಾರೆ, ವಿಶ್ವದಿಂದ ವಿಶ್ವ, ತೈಜಸದಿಂದ ತೈಜಸ, ಪ್ರಾಜ್ಞನಿಂದ ಪ್ರಾಜ್ಞ ಅಂತ ಈ ರೀತಿ ರೂಪಗಳು ಹೊರಟು ಬಂದು ಬುದ್ಧಿಯ ಕಾರ್ಯವನ್ನು ಮಾಡಿಸುತ್ತೆ. ಹೇಳ್ತಾರೆ ಕಣ್ಣಿನಲ್ಲಿ ಇರುವ ರೂಪ ವಿಶ್ವ, ತೈಜಸ ಕಂಠ, ಪ್ರಾಜ್ಞ ಹೃದಯದಲ್ಲಿ. ಭಗವಂತ ವಿಶೇಷವಾಗಿ ವಿಶ್ವನಾಮಕ ಭಗವಂತ ಈ 11 ಇಂದ್ರಿಯಗಳಲ್ಲಿ ತನ್ನ ರೂಪ ಇಟ್ಟು ಆ ದೇವತೆಗಳ ಮೂಲಕ ನಡೆಸ್ತಾ ಇರ್ತಾನೆ. ಇದನ್ನು ಜಾಗೃತ ಅವಸ್ಥಾ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ನಮಗೆ ಎಚ್ಚರ ಬರಬೇಕು ಅಂದ್ರೆ ಹೇಗೆ ಅಂದ್ರೆ ಬಿಂಬನ ಬಿಂಬನ ಕಣ್ಣಿಂದ ವಿಶ್ವ ಸ್ವರೂಪ ದೇಹದ ಕಣ್ಣಿಗೆ, ಲಿಂಗದೇಹದ ಕಣ್ಣಿಗೆ, ಅನಿರುದ್ಧ ದೇಹದ ಕಣ್ಣಿಗೆ, ಸ್ಥೂಲ ದೇಹದ ಕಣ್ಣಿಗೆ ಪರಂಪರಾ ಬಂದರೆ ಅವಾಗೆ ವಿಶೇಷವಾಗಿ ಎಚ್ಚರ ಬರುತ್ತೆ. ಆ ವಿಶ್ವರೂಪಗಳು ತೈಜಸದಿಂದ ಎಲ್ಲಾ ದೇಹಗಳಲ್ಲಿ ಐಕ್ಯ ಆದರೆ ಸ್ವಪ್ನ ಬರುತ್ತೆ. ಆ ಎರಡು ರೂಪಗಳು ಸೇರಿ ಎಲ್ಲಾ ದೇಹಗಳಲ್ಲಿ ಪ್ರಾಜ್ಞನಿಂದ ಐಕ್ಯ ಆದರೆ ಸುಶಕ್ತಿ ಬರುತ್ತೆ ಎಂಬುದು ಹೇಳ್ತಾ ಈ ವಿಶ್ವನಾಮ ಭಗವಂತನ ಚಿಂತನೆ ಅಂದರೆ ಸಪ್ತಾಂಗ ಏಳು ಅಂಗಗಳನ್ನು ಹೊಂದಿದ್ದಾನೆ. ನಾಲ್ಕು ಕೈಗಳು, ಎರಡು ಕಾಲು, ಆರು ಮಧ್ಯೆ, ಒಂದು ಸೊಂಡೆ ಸೇರಿದ್ರೆ ಎಷ್ಟಾಯಿತು? ಏಳು. ಏಳು ಅಂಗಗಳು ಸಪ್ತಾಂಗ. ಏಕ ಊನ ವಿಂಶತಿ. ಏಕಾಂದ್ರೆ ಒಂದು, ಏಕಾಂದ್ರೆ ಒಂದೇ. ಊನ ಅಂದ್ರೆ ಕಡಿಮೆ, ವಿಂಶತಿ ಇಪ್ಪತ್ತು, ಒಂದು ಕಡಿಮೆ ಇಪ್ಪತ್ತು ಅಂದ್ರೆ ಹತ್ತೊಂಬತ್ತು. ಮುಖದಿಂದ ಇರುವಂತ ವಿಶ್ವನನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಮಧ್ಯಮುಖ ಗಜಮುಖ ಆಕಾರ, ಎರಡು ಪಾರ್ಶ್ವಗಳಿವು. ಮನುಷ್ಯರ ಮುಖದಂತಿರುವ ಅಪ್ರಾಕೃತ ಮುಖಗಳು 99 ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟು ಅವಸ್ಥಾತ್ರಯ ನಿರ್ಮಾಣ ಪ್ರಕರಣ. ಇದನ್ನು ಯಾವಾಗ ಚಿಂತನೆ ಮಾಡಬೇಕು ಅಂತ ಪ್ರಶ್ನೆ ಅಲ್ವಾ? ನಿಜವಾಗಿ ಹೇಳಬೇಕಾದ್ರೆ ಬೆಳಿಗ್ಗೆ ಧ್ಯಾನದಲ್ಲಿ ಚೂರು ಚಿಂತನೆ ಮಾಡ್ತಾರೆ. ಧ್ಯಾನ ಅಂದ್ರೆ ಕಣ್ಣು ಮುಚ್ಚೇನ್ ಮಾಡ್ತೀರಾ? ಧ್ಯಾನ ಅಂದ್ರೆ ಯಾವುದೋ ಮೂರ್ತಿ ನಿಲ್ಲಿಸಿ ಅದು ಸರಿ ಮಾಡೋಣ. ಅದಕ್ಕಿಂತ ಮೊದಲೇನು ಮಾಡಬೇಕು ಅಂದ್ರೆ ಕಣ್ಣು ಮುಚ್ಚಿ ಇವೆಲ್ಲ 30 ಪ್ರಕರಣಗಳನ್ನ ಒಂದಾದ ಮೇಲೆ ಒಂದು, ಒಂದಾದ ಮೇಲೆ ಒಂದು ಎಲ್ಲ ನಮ್ಮ ಶರೀರದಲ್ಲಿ ಚಿಂತನೆ ಮಾಡ್ತಾ 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 ಹೋದೇ ಧ್ಯಾನ. ಇದು ಚಿಂತನೆ ಮಾಡಬೇಕು, ಷೋಡಶಿ ಮಾಡಬೇಕು, ಚತುರ್ದಶಿ ಎಲ್ಲ ಮಾಡಬೇಕು. ಮೊದಲು ಮಾಡಬೇಕಾಗಿತ್ತು ವಿರಾಟ ಚಿಂತನೆ, ಅಲ್ಲೆಲ್ಲ ಕಮಲಗಳ ಚಿಂತನೆ ಎಲ್ಲ ಮಾಡಿ ಚತುರ್ದಶಿಯನ್ನು ಒಂದು ಸಲ ಮುಗಿಸಿ ನಂತರ ಷೋಡಶಿಯನ್ನು ಪೂರ್ಣವಾಗಿ ಶರೀರದಲ್ಲಿ ಚಿಂತನೆ ಮಾಡಿ ಅದಾದ್ರೆ ಬೇಕು ಬೇರೆ ಇದೆ ಮಾಡಲಿಕ್ಕಾಗುತ್ತಲ್ಲ. ಅಂದ್ರೆ ಏನಾಗ್ಬೇಕು ಹಾಗೆ ಚತುರ್ದಶಿ ಹಿಡಿತಕ್ಕಿರಬೇಕು, ಪುಸ್ತಕ ನೋಡದೇನೆ ಷೋಡಶಿ ಕೂಡ ಹಿಡಿತಕ್ಕಿರಬೇಕು. ಹಿಡಿತಕ್ಕಿರಬೇಕಾದ್ರೆ ನೀವು ಬರೆದು ಪುಸ್ತಕ ಕೊಡಬೇಕಾಚಾರ್ಯ ಕೊಡ್ತಾನೆ ಇಲ್ಲ ಅಂತ ಹೇಳ್ತೀರಾ? ನಾಳೆ ಕೊಡ್ತೀನಿ ಅಲ್ವಾ? ಕೊಡ್ತೇನೆ, ನಾಳೆ ಕೊಡ್ತೇನೆ. ನಿಜವಾಗಿ ನಿಮ್ಮ ಆಸಕ್ತಿಗೆ ತುಂಬ ಸಂತೋಷ ಆಗುತ್ತೆ. ನಾನೇ ಸ್ವಲ್ಪ ತಡ ಮಾಡಿದೆ, ನಾಳೆ ಕೊಡ್ತೇನೆ. ನಾಳೆ ತಿಳಿಯಲ್ಲ ಸಿಕ್ಕಾಗಿ ಬರ್ತೀನಿ. ಸರಿ, ನಂತರ ಬರ್ತಕ್ಕಂಥ ಪ್ರಕರಣ ಯಾವುದು ಅಂದರೆ ಪ್ರಾಣ ವ್ಯಾಪಾರ ಪ್ರಕರಣ. ನಮ್ಮೊಳಗೆ ವಾಯುದೇವರು ನೀವು ಯಾರು ಯಾರ ಕಾರ್ಯವನ್ನು ಹೇಗೆ ಹೇಗೆ ಮಾಡಿಸ್ತಾ ಇದ್ದಾರೆ. ಪ್ರಾಣದೇವರು ಅಂತ ಹೇಳಿದುಕೊಳ್ಳದೆ ಇಲ್ಲಿ ಪ್ರಾಣ ಅಪಾನ ಧ್ಯಾನ ಉದಾನ ಸಮಾನ ಅಂತ ಐದು ಜಡವಾಯುವಿಗೂ ಅದರೊಳಗೆ ನಿಂತದ್ದು ದಾಸ ಪ್ರಾಣವು ಹೊಂದಿದ್ದಾರೆ. ಅವರಿಗೂ ಕೂಡ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂದರೆ ಹೆಸರು. ಅದಾದ ಮೇಲೆ ಮುಖ್ಯ ಪಂಚಕ, ಅಮುಖ್ಯ ಪಂಚಕ, ಮುಖ್ಯಾಮುಖ್ಯ ಪಂಚಕ ಅಂತ ಬರ್ತಾ ಇದೆ. ದೇವರದ್ದೇ ನಾರಾಯಣ ವಾಸುದೇವ ಸಂಕರ್ಷಣ ಅರ್ಜುನ ಅನಿರುದ್ಧ ರೂಪಗಳೇ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಹೆಸರು ಇಟ್ಟುಕೊಂಡಿವೆ. ಅದಾದ ಮೇಲೆ ವಾಯುದೇವರ ವಿಶೇಷವಾದ ರೂಪಗಳು ಪ್ರಾಣ ಅಪಾನ ರೂಪಗಳು. ಅದಾದ ಮೇಲೆ ಗರುಡ ಶೇಷಾದಿಗಳ ರೂಪಗಳು. ಆದ ಮೇಲೆ ಇಬ್ಬರಿಗೂ ಸೇರಿದ್ದು ಮುಖ್ಯ ಅಮುಖ್ಯ. ಇಂದ್ರಾದಿ ದೇವತೆಗಳು, ಗರುಡಾದಿ ದೇವತೆಗಳು, ವಾಯುದೇವರು ಎಲ್ಲ ಸೇರಿ ಒಂದು ಪಂಚಕ. ಈ ರೀತಿಯಲ್ಲಿ ಮುಖ್ಯ ಅಮುಖ್ಯ ಪಂಚಕ, ಕೊನೆಗೆ ದಾಸ ಪಂಚಕ. ಪಂಚಕ ಅಂತ ಐದು ರೂಪಗಳು. ದೇವರಲ್ಲಿ ಐದು ರೂಪಗಳು ಸೇರ್ತು, ವಾಯುದೇವರಲ್ಲಿ ಐದು ರೂಪಗಳು ಸೇರ್ತು, ಗರುಡ ಶೇಷ ರುದ್ರಾದಿಗಳ ರೂಪಗಳಾಗಿ ಸೇರ್ತು, ಆದಮೇಲೆ ಅವರೆಲ್ಲರೂ ಸೇರಿದ್ದು ಒಂದು ಸೆಟ್ಟು, ಕೊನೆಗೆ ದಾಸರ ದಾಸ ಪ್ರಾಣರು ಐದು ರೂಪಗಳು. ಅಂದರೆ ಎಷ್ಟಾಯಿತು? ಐದು ಪಂಚಕದ ಪಂಚಕ ಐದಾಯಿತು. ಇಷ್ಟು ರೂಪಗಳು ನಿಂತಿವೆ. ಇವೆಲ್ಲ ನಮ್ಮ ಶರೀರದಲ್ಲಿ ಇವರೊಳಗೆ ಬರುವ ರೂಪಗಳು. ಇವೆಲ್ಲ ಯಾವ ಯಾವ ವ್ಯಾಪಾರವನ್ನು ಹೇಗೆ ಮಾಡಿಸ್ತಾ ಇದ್ದಾರೆ ಎಂಬುದನ್ನು ನಾವು ನಿತ್ಯ ಚಿಂತನೆ ಮಾಡಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ ಪಂಚಪ್ರಾಣ ವ್ಯಾಪಾರವನ್ನು ಹೇಳುತ್ತೇವೆ. ಭಗವಂತ ಏನು ಮಾಡಿದ್ದಾನೆ ಅಂದರೆ ಶರೀರವನ್ನು ಕೊಟ್ಟ, 100 ವರ್ಷದ ಜೀವನವನ್ನು ಕೊಟ್ಟ. ಈ 100 ವರ್ಷದ ಜೀವನ ವಾಯು ಸತ್ವೈಕ ನಿಬಂಧನ ತಾಂಬಿಕಾಯ. ಪ್ರಾಣದೇವರಿದ್ದರೇನೆ ಇದಕ್ಕೆ ಶರೀರಕ್ಕೆ ಅಸ್ತಿತ್ವ, ಇಲ್ಲದಿದ್ರೆ ಇಲ್ಲ ಅಂತ ಬಂದಿತ್ತು. ಮುಂದೆ ಏನು ಮಾಡುತ್ತಾರೆ ಅಂದರೆ ತಾನೇ ನಾರಾಯಣಾದಿ ಐದು ರೂಪಗಳಿಂದ ವಾಯುದೇವರ ಐದು ರೂಪಗಳಲ್ಲಿ ನಿಂತು ಗರುಡಾದಿ ದೇವತೆಗಳ ಮೂಲಕ ದಾಸ ಪ್ರಾಣದ ಮೂಲಕ ಶರೀರದ ವ್ಯಾಪಾರಗಳನ್ನು ಭಗವಂತ ಮಾಡಿಸ್ತಾ ಇದ್ದಾನೆ. ಆ ವ್ಯಾಪಾರಗಳನ್ನು ನಾವು ನಿರೂಪಣೆ ಮಾಡುತ್ತೇವೆ. ಅದು ಹೇಗೆ ಎಂಬುದನ್ನು ನಾವು ನೋಡ್ತಾ ಪ್ರಾಣ ವಾಯುವಿನಲ್ಲಿ ಪ್ರಾಣ ಎಂಬ ವಾಯು. ಈ ವಾಯು ಎಲ್ಲಿರುತ್ತೆ ಅಂದರೆ ಪ್ರಾಣಮಹಿ ವಾಯು ಮುಖ ನಾಸ ಶ್ರೋತ್ರೇಷು ಚತುರ್ಷು ಸ್ಥಾನೇಷು ಸ್ಥಿರ. ಮುಖ ನಾಸ ಶ್ರೋತ್ರ ಶ್ರೋತ್ರ ನಾಸ ಮುಖ ಎಲ್ಲ ಕಡೆ ಪ್ರಾಣ ನಾಮಕ ವಾಯು ನಿಂತು ತದ್ವಾರ ಏನು ಮಾಡುತ್ತಾರೆ ಅಂದರೆ ಬಹಿಹಿ ಗಚ್ಚನ್. ವಾಯು ಹೊರಗೆ ಹೊರಡತ ಮಾಸಿಕಾರ ಹೊರಡತ ಉಚ್ಛ್ವಾಸ ಸಕಾರ ವ್ಯಂಜಯನ್ ಹೊರಗೆ ಬರುತ್ತ ಸಕಾರವನ್ನ ಅಂತ ಬರುತ್ತೆ. ಸಕಾರವನ್ನ ಹೊರಗೆ ಹಾಕುತ್ತಾ ಉಚ್ಛ್ವಾಸ ಅಂತ ಕರೀತಾ ಇದ್ದಾರೆ. ಇನ್ನ ಒಳಗೆ ಪ್ರವೇಶ ಮಾಡುತ್ತಾ ಈ ವಾಯು ನಾಸಿಕ ಮೂಲಕ ಹಕಾರವನ್ನು ಅಂದ್ರೆ ವಿಶೇಷವಾಗಿ ತತ್ತ ತಂತ್ರ ಅವಾಗೆ ಆಗುತ್ತೆ. ಇದು ನಿಶ್ವಾಸ ಅದು ಉಚ್ಛ್ವಾಸ ಎರಡು ಸೇರಿದರೆ ಹಂಸ ಆಗಿಲ್ಲ. ಹ ಇತ್ತು ಸ ಇತ್ತು ಹಸ ಅಂತ ಆಗುತ್ತೆ ಹಂಸ ಆಗುತ್ತೆ ಅಲ್ವಾ. ಹೋಗಿ ಬರುವ ಭರದಿಂದ ಅನುನಾಸಿಕ ಅಂದ್ರೆ ಅಂತ ಬರುತ್ತೆ ಅವಾಗ ಹಂಸ ಅಂತ ಬರುತ್ತೆ. ಅದಕ್ಕೆ ಹೇಳ್ತಾರೆ ಮಂತ್ರ ಏನು ಬರುತ್ತೆ ಹಂಸ ಸೋಹಂ ಅಲ್ಲಿ ಪ್ರಾಣವಾಯುವಿನಲ್ಲಿ ಮುಖ್ಯ ಅಭಿಮಾನಿಗಳು ಯಾರು ಬ್ರಹ್ಮ ವಾಯು ಇಬ್ಬರು ಕೂಡ ಹಂಸ ರೂಪದಿಂದಿರ್ತಾರೆ. ನಾರಾಯಣ ಕೂಡ ಭಗವಂತ ಹಂಸ ರೂಪದಿಂದಿರ್ತಾನೆ. ಈ ಮೂವರಿಗೂ ಕೂಡ ಪ್ರಾಣ ಅಂತ ಚಿಂತನೆ. ಇಲ್ಲಿ ಈ ಮಂತ್ರವನ್ನು ಚಿಂತನೆ ಮಾಡಬೇಕು ಹಂಸ ಸೋಹಂ ಸ್ವಾಹ ಏನದು ಅಂದರೆ ಹಂಸ ಹಂಸ ಯಾರು ಭಗವಾನ್ ಭಗವಂತನೇ ಹಂಸ. ಹಂಸ ಅಹಂ ಅಂತಲ್ಲ ನಾ ಪುಣ್ಯಕರವಾದ ಗ್ರಂಥವನ್ನು ನೋಡಲು ಬರ್ತಾ ಇದ್ದಾರೆ, ಜ್ಞಾನವನ್ನು ಎಲ್ಲೋ ತಲೆ ಇಡಬೇಡಿ, ಎಲ್ಲೋ ತಲೆ ಇಡಬೇಡಿ. ಶ್ವಾಸ ಅಂತ ಬರ್ತಾ ಇರುತ್ತಾ, ಆದಷ್ಟು ನಮಗೆ ಹೇಗಿರುತ್ತೆ, ಬೇರೆ 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 ಶ್ವಾಸ ತೆಗಿತಾ ಇರುತ್ತೆ. ನಡೀತಾನು ಕೂಡ ನಿಧಾನ ಶ್ವಾಸ ನಿಧಾನವಾಗಿ ಬಿಡೋದು ಮಾಡೋದು. ಆ ಮಾಡುವ ಕಾಲಕ್ಕೆ ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ಎಚ್ಚರ ಇದ್ದಷ್ಟು ಕಾಲ ಎಲ್ಲ ಕೆಲಸ ಮಾಡುತ್ತಾನೆ. ವಾಯುವು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಮನಸ್ಸಲ್ಲಿ ಬರ್ತಾ ಇರಬೇಕು, ನಿಂತ ಕೆಲಸ ಮಾಡ್ತಾ 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 ಬಂದರೆ ನಿಮಗೆ ಮಿಕ್ಕ ಮಂತ್ರಗಳೆಲ್ಲ ಕೂಡ ಲಕ್ಷ ಜಪ ಮಾಡಿದರೆ ಬರಬೇಕಾದ ಸಿದ್ಧಿ ಹತ್ತು ಜಪ ಮಾಡಿದರೆ ಬರುತ್ತೆ. ಈ ಥರ ಮಾಡ್ತಾ ಬಂದರೆ ಮಾಡಿಲ್ಲಲ್ಲ ಏನಿದೆ, ಶ್ವಾಸ ಬಿಡ್ತಾನೆ ತಿರುಗಾಡಬೇಕು. ತಲೆ ಎಲ್ಲೋ ಇರೋದನ್ನ ಶ್ವಾಸದಲ್ಲೇ ಇಟ್ಟರೆ ಆಯಿತು, ಅಲ್ಲಿರೋ ವಾಯುದೇವರಲ್ಲೇ ಇಟ್ಟು. ಅವಾಗ ಏನಾಗುತ್ತೆ, ಮನಸ್ಸಿಗೆ ಏಕತ್ರ ಕೇಂದ್ರೀಕರಣ ಬರ್ತಾ 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 ಬರುತ್ತೆ. ಅವಾಗ ಸಾಮಾನ್ಯ ನಮ್ಮ ತಲೆಯಲ್ಲಿ ಅಂತ ಹೇಳಿ ಎಲ್ಲ ಬೇಡದ ವಿಷಯಗಳೇ ತುಂಬಿರುತ್ತೆ. ಬೇಡದ ವಿಷಯಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಅದರ ಕುರಿತು ಆಲೋಚನೆ ಮಾಡಿ ಬಿ ಪಿ ಜಾಸ್ತಿ ಆಗ್ತಾ ಇರುತ್ತೆ, ಅದೆಲ್ಲ ಅಯ್ಯೋ ಇದಕ್ಕಾಗಿ ಅಷ್ಟು ಕಾಲ ಆಲೋಚನೆ ಮಾಡಿದ್ದು ನಾನು ಅಂತ ಭ್ರಾಂತ ಆಗ್ತಾ ಬರುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ನೋಡುವಾಗ ಚಾಟಿದ್ದೇವೆ, ಒಂದು ಶ್ಲೋಕ ಹೇಳಿ ಮುಗಿಸ್ಬಿಡುತ್ತೇವೆ. ಸರಿ, ಮುಂದೆ ಶ್ಲೋಕ ಹೇಳಿದ್ರೆ ಮುಂದೆ ಸರಿ ಒಂದ್ಸಲ ಹೇಳಿದ್ರಿ ಅಂತಾರೆ ಅಷ್ಟೇ ಅಲ್ಲ, ಅದು ಯಕ್ಷರವೇನಾರು ಹೇಳ್ಕೊಳ್ಳಿ. ನಾ ಮಾಡೋದು ಜಾಸ್ತಿ ಮಾಡಿ, ನಾನು ಹೇಳಿದ್ದೆಲ್ಲ ಮಾಡಿ ಎಕ್ಸ್ಟ್ರ ನಿಮ್ಗೇನೇನು ಅಂತೋ ಎಲ್ಲ ಹೇಳ್ಕೊಳ್ಳಿ. ಯಾರು ಬೇಡ, ನೀವು ಹೇಳಿದ್ದು ಇದರ ಬದಲಾಗಿ ಮಾಡ್ತೇನೆ ಅಂದ್ರೆ ಬೇಡ. ಇನ್ನ ಏನೇನು ನಿಮ್ಮದು ಎಲ್ಲ ಹೇಳ್ಕೊಳ್ಳಿ, ಇದು ಪ್ರಧಾನವಾಗಿ ಮಾಡಿ. ಶ್ವಾಸದ ಮೇಲೆ ಪ್ರಧಾನ ವಿಶೇಷವಾಗಿ ಗುರಿ ಇಟ್ಟು ಎಲ್ಲ ಮಾಡ್ತಾ ಬಂದರೆ, ವಾಯುದೇವರ ಚಿಂತನೆಯಲ್ಲೇ ನೀವು ಎಲ್ಲ ಕೆಲಸ ಮಾಡ್ತಾ ಬಂದರೆ ನೀವು ಪವಿತ್ರ, ನಿಮ್ಮ ಕಾರ್ಯವೂ ಪವಿತ್ರ, ಅಡಿಗೆ ಪವಿತ್ರ, ನೀವು ಹುಟ್ಟಿದ್ದೆಲ್ಲ ಪವಿತ್ರ ಆಗ್ತಾ ಬರ್ತದೆ. ಪ್ರತ್ಯಾಕ ಮಾಡಬಾರ್ದು, ಸುಲಭಲ್ಲ. ಉಸಿರಾಟ ಅಂತ ಆಡಬೇಕು. ಇಷ್ಟರವರೆಗೆ ಏನಾಗ್ತಾ ಇದೆ, ಎಲ್ಲ ಕೆಲಸ ಆಗ್ತಾ ಇದೆ, ಉಸಿರಾಟ ಆಗ್ತಾ ಇದೆ, ತಲೆ ಮಾತ್ರ ಎಲ್ಲೋ ಕೊಡ್ತಾ ಇದೆ ಅಲ್ವಾ. ಅದೊಂದು ತಂದು ಇದರ ಮೇಲೆ ಕೂಡಿಸ್ಬೇಕು. ಸ್ವಲ್ಪ ಕಷ್ಟ ಏನಿಲ್ಲ, ಆತ ಮಾಡಬೇಕು ಮಾಡಬೇಕು ಮಾಡಬೇಕು
ಸಿಂಕ್ರನೈಸ್ ಆಗುತ್ತೆ, ಸಿಂಕ್ರನೈಸ್
ಆಗುತ್ತೆ ಆಗುತ್ತೆ. ನಮಗೆ ಏನು ಹೇಳಿದ ಕೂಡಲೇ ಅಪ್ಪ ಅಂತೀವಲ್ಲ, ಇವಾಗ ಗೊತ್ತಾಯ್ತಲ್ಲ ಮಾಡೋಣ. ಮಾಡಿ ನೋಡಿ ನನ್ನ ಮಾತು ಎಷ್ಟು ಸತ್ಯ ಆಗೋದು ನಿಮ್ಗೆ ಗೊತ್ತಾಗುತ್ತೆ. ಮಾಡದೆ ನೀವು ಎಷ್ಟು ಸಾವಿರ ಮಾತು ಮಾತಾಡಿದ್ರು, ಮಾಡಿದರೆ ಅದರಿಂದ ಏನಾಗುತ್ತೆ. ಮೊದಲನೇ ಫಲ ಏನು ಅಂದರೆ, ಆ ವಾಯುದೇವರನ್ನೇ ಚಿಂತನೆ ಮಾಡ್ತಾ ಮಾಡ್ತಾ ಸಕಲ ಕರ್ಮಗಳನ್ನು ಶ್ವಾಸದ ಮೇಲೆ ಧ್ಯಾಸ ಇಟ್ಟು, ಅಲ್ಲಿರುವ ದೇವರ ವಾಯುದೇವರ ಮೇಲೆ ಮನಸ್ಸಿಟ್ಟು ಎಲ್ಲ ಕಾರ್ಯಗಳು ಮಾಡ್ತಾ ಬಂದರೆ ಮೊದಲು ಏನಾಗುತ್ತೆ, ಅಂತರಂಗದ ಮಲಿನಗಳೆಲ್ಲ ಹೋಗ್ತಾ ಹೋಗುತ್ತೆ, ಮನಸ್ಸು ಶುದ್ಧ ಆಗ್ತಾ ಹೋಗುತ್ತೆ. ಎರಡನೇದೇನು ಅಂದರೆ, ಈ ಮನಸ್ಸು ನಾನಾ ಕಡೆಗೆ ಸೆಳೆತ ಇರುತ್ತಲ್ಲ, ಅದು ಕಡಿಮೆ ಆಗ್ತಾ ಬರುತ್ತೆ. ನಿನಗೆ ಗೊತ್ತಿಲ್ಲದೇನೆ ಮನಸ್ಸು ದೇವರತ್ರೇ ಹೋಗಿ ಕೊಡ್ತಾ ಬರುತ್ತೆ, ಸಂತೋಷ ಆಗುತ್ತೆ. ನಾಲ್ಕನೇದು, ನಿಮ್ಮ ಶರೀರದಲ್ಲಿರುವ ನಾನಾ ರೋಗಗಳು ಹೋಗ್ತಾ ಬರುತ್ತೆ, ಶರೀರದಲ್ಲಿ ಒಳ್ಳೆ ಪಡುತ್ತ ಬೆಳೀತಾ ಬರುತ್ತೆ, ಹೋಗ್ತಾನೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಜಾಡ್ಯಂ ಶ್ಲೋಕ ಗೊತ್ತು. ನಮ್ಮ ಪ್ರಾಣವಾಯುವಿನ ಸಂಚಾರದಲ್ಲಿ ವಾಯುದೇವರನ್ನ ಸ್ಮರಣೆ ಮಾಡೋಣ. ನಂತರ ಇನ್ನೊಂದು ರೂಪ ಅದರಲ್ಲಿ ಬಲಗೊಳ್ಳೆಯಿಂದ ತಗೊಂಡು ಎಡಗೊಳ್ಳೆಯನ್ನು ಬಿಡೋದು, ಎಡಗೊಳ್ಳೆಯನ್ನು ತಗೊಂಡು ಬಲಗೊಳ್ಳೆಯನ್ನು ಬಿಡೋದು, ಎರಡು ಸೇರಿದ್ರೆ ಒಂದು ಸೈಕಲ್ ಅಂತ ಅದು ಕೂದು ಮಾಡೋದು. ನಿಂತಾಗ ಎರಡೂ ಕಾಲು ಬಿಡೋದು, ಎರಡು ತಗೊಳ್ಳೋದು, ನಿಧಾನವಾಗಿ ಶ್ವಾಸ ಬಿಡುತ್ತಾ ವಾಯುದೇವರ ಚಿಂತನೆ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂತ. ಅಲ್ಲಿ ವಾಯುದೇವರ ಗುಣಗಳ ಚಿಂತನೆ, ಭಗವಂತನ ಚಿಂತನೆ, ಏನು ಬೇಕಾದರೂ ಸೇರಿಸಿಕೊಳ್ಳೋದು. ಪ್ರಧಾನ ಸೇರಿಸಬೇಕಾಗಿದ್ದು ನನ್ನ ದೋಷಗಳೆಲ್ಲ ಹೋಗ್ತಾ ಇವೆ, ಒಳ್ಳೆ ಒಳ್ಳೆ ಗುಣಗಳನ್ನ ವಾಯುದೇವರು ಬರ್ತಾ ಇದ್ದಾರೆ, ಹೊಡ್ತಾ ಇದ್ದಾರೆ ಅಂತ ಪ್ರಧಾನವಾದ. ಇನ್ನ ಎರಡನೇ ಹೇಳುತ್ತಾರೆ, ಪ್ರಾಣ ಅಪಾನ. ಅಪಾನವಾಗಿ ಎಲ್ಲಿದೆ ಅಂದ್ರೆ ಪಾಯು ಉಪಸ್ಥಲೋ ಮಲಮೂತ್ರ ಇಂದ್ರಿಯಗಳಲ್ಲಿ ನಿಂತಿರುವುದು ಅಪಾನವಾಗಿ. ಅಲ್ಲಿ ಅಪಾನ ನಾಮಕನಾಗಿ ನಿಂತಿರುವಂತಹ ಭಗವಂತ ಇದ್ದಾನೆ. ಯಾರು ಇಲ್ಲಿ ಪ್ರಾಣನಾಗಿ ನಿಂತಿರೋದು? ಯಾರು? ನಾರಾಯಣ. ಅಲ್ಲಿ ಬ್ರಹ್ಮವಾಯುಗಳು ನಿಂತಿದ್ದಾರೆ, ಅವರಿಗೂ ಪ್ರಾಣ ಅಂತ ಹೆಸರು. ಇದು ಪ್ರಾಣವಾಯುವಿನ ಚಿಂತನೆ, ಕೆಳಗೆ ಅಪಾನವಾಯುವಿನ ಚಿಂತನೆ. ಅಪಾನ ನಾಮಕನಾದ ವಾಸುದೇವ, ಅಪಾನ ನಾಮಕನಾದ ವಾಸುದೇವ, ಅಲ್ಲಿ ವಿಶೇಷವಾಗಿರತಕ್ಕಂಥ ಬ್ರಹ್ಮವಾಯುಗಳು ಕೂಡ ಅಪಾನ ನಾಮಕರಾಗಿ ನಿಂತಿದ್ದಾರೆ. ಏನು ಮಾಡುತ್ತಾರೆ ಅವರು? ಮಲಮೂತ್ರಾದಿಗಳನ್ನು ಹೊರಗೆ ಬರುವಂತೆ ತಳ್ಳುತ್ತಾರೆ. ಅದಕ್ಕೆ ನಮ್ಮಲ್ಲಿ ಮಲಬದ್ಧತ ಬೆಳಿಗ್ಗೆದ್ದುಕೊಳ್ಳಿ, ಮೋಷನ್ ಸರಿಯಾಗಿ ಆಗಲ್ಲ ಅಂತ ಒದ್ದಾಡ್ತಾ ಇರ್ತಾರೆ. ಅದು ಆಗಲ್ಲ ಅಂದ್ರೆ ಹಸಿ ಆಗಲ್ಲ, ಹಸಿ ಆಗಲ್ಲ ಅಂದ್ರೆ ಊಟ ಹೋಗಲ್ಲ, ಊಟ ಹೋಗಲ್ಲ ಅಂದ್ರೆ ಒಂದು ಅಜೀರ್ಣ ಎಲ್ಲ ಶುರುವಾಗುತ್ತೆ. ಹಾಗಾದ್ರೆ ಅಂಥವ್ರು ಯಾವ ಟ್ಯಾಬ್ಲೆಟ್ ಹಾಕೋಬೇಕು? ಅಪಾನವಾಯುವಿನಲ್ಲಿರುವ ಅಪಾನ ನಾಮಕ ವಾಸುದೇವರನ್ನ ಸತತ ಸ್ಮರಣೆ ಮಾಡಿದರೆ ಅದು ಸರಿ ಆಗುತ್ತಲ್ಲ, ಅದು ಮಾಡಲ್ಲ. ಒಂದು ಕೊಬ್ಬರಿ ಟ್ಯಾಬ್ಲೆಟ್ ಹಾಕೊಂಡ್ತಾರೆ, ಅದು ಒಂದು ದಿವಸ ಬಂದಂತೆ ಮಾಡುತ್ತೆ, ಮತ್ತೆ ಎರಡು ಸೆಲ್ ಬ್ಲಾಕ್ ಆಗ್ಬೋದು. ಯಾರು ಒಳಗೆ ಕಂಟ್ರೋಲ್ ಇಟ್ಟುಕೊಂಡಿದ್ದಾರೆ ಅವರ ಕಾಲು ಹಿಡಿದು ಸರಿ ಹೋಗುತ್ತಲ್ವ? ಕೊನೆಯಿಂದ ಸ್ವಾಮಿ ಹತ್ರ ಹೋಗ್ತೀವಿ, ಸ್ವಾಮಿ ಬಹಳ ತೊಂದರೆ ಆಗಿದೆ, ಮಂತ್ರಾಕ್ಷ ತಗೊಳ್ಳಿ, ಅವ್ರು ಮಾತ್ರ ಏನ್ ಮಾಡ್ತಾರೆ? ರಾಮಕಟ್ ಅಂತಾರ, ಅಲ್ಲಿರೋ ಭಗವದ್ ರೂಪವನ್ನ ವಾಯುದೇವರು ಪ್ರಾರ್ಥನೆ ಮಾಡಿ ಅಪಾಕ್ಷ ಮಾಡಿ ಅಂದ್ರೆ ಅಲ್ಲಿರೋ ವಾಯುದೇವರು ಚೂರು ಕೆಲಸ ಮಾಡಿ ಶುರು ಮಾಡಿದ್ರೆ ಸರಿ ಹೋಗುತ್ತೆ. ಇನ್ನ ನಾಭಿದೇಶ ಸಮಾನ ವಾಯುರಸ್ತು, ಪ್ರಾಣ ಮೇಲ್ಭಾಗದಲ್ಲಿ, ಅಪಾನ ಕೆಳಭಾಗದಲ್ಲಿ. ಮತ್ತೆ ಅಪಾನ ವಾಯುವನ್ನು ಯಾವಾಗ ಸ್ಮರಣೆ ಮಾಡಬೇಕು? ಬಹಿರ್ದೇಶಕ್ಕೆ ಹೋದಾಗ, ಮಲಮೂತ್ರಗಳು ಹೊರಬಂದಾಗ, ಅವಾಗ ಅಪಾನ ವಾಯುವಿನ ಅಪಾರ ಆಗ್ತಾ ಇದೆ. ಅಲ್ಲಿ ಮೊದಲು ಭಗವಂತ ಬಿಂಬನ ಮಲಮೂತ್ರ ಇಂದ್ರಿಯಗಳ ಸ್ಥಾನದಲ್ಲಿರುವ ಭಗವದ್ ರೂಪಗಳು, ನಮ್ಮ ಸ್ವರೂಪ ದೇಹದಲ್ಲಿರುವಂತಹ ಮಲಮೂತ್ರ ಇಂದ್ರಿಯ ಸ್ಥಾನದಲ್ಲಿರುವ ಭಗವದ್ ರೂಪಗಳು, ಬ್ರಹ್ಮ ವಾಯು ಸರಸ್ವತಿ ಭಾರತೀಯ ಚಿಕ್ಕ ದೇವತೆಗಳ ರೂಪಗಳು ಎಲ್ಲ ಒಂದರಿಂದ ಒಂದರಿಂದ ಹಾಗೆ ಹಾಗೆ ಐಕ್ಯ ಆಗ್ತಾ 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 ಬಂದರೆ ಕೊನೆಗೆ ನಮ್ಮ ಸ್ಥೂಲ ಶರೀರದ ಮಲಮೂತ್ರ ಇಂದ್ರಿಯಗಳ ವಿಸರ್ಜನೆ ಆಗುತ್ತೆ. ಇಷ್ಟು ಭಗವತ್ ರೂಪಗಳು ಹುಟ್ಟಿ ಬರಬೇಕು ಮಲಮೂತ್ರ ಇಂದ್ರಿಯ ವ್ಯಾಪಾರ ಆಗಬೇಕು. ಅವಾಗ ಏನು ಮಾಡಬೇಕು? ಮಲಮೂತ್ರ ಇಂದ್ರಿಯ ವ್ಯಾಪಾರ ಮುಗಿದು ಹೊರಗೆ ಬಂದು ಮೃತ್ತಿಕಾ ಶೌಚ ಮಾಡಿ ಮೂಡುತ್ತೀವಲ್ಲ ಆಚರಣ ಮಾಡಿ ಅಂತ ಕಾಲಕ್ಕೆ ಏನು ಮಾಡಬೇಕು? ಮಲಮೂತ್ರ ಇಂದ್ರಿಯಗಳ ವ್ಯಾಪಾರ ಆಯಿತು. ಆ ವ್ಯಾಪಾರ ಆಗುವಾಗ ಭಗವತ್ ರೂಪಗಳು ಪ್ರಕಟ ಆಗಿವೆ. ಅಲ್ಲಿ ಅಪಾರ ನಾಮಕ ವಾಯುವಿನಲ್ಲಿ ಅಪಾರ ನಾಮಕ ವಾಸುದೇವ ಇದ್ದು ಈ ಕೆಲಸ ಮಾಡಿದ್ದಾನೆ. ಆತನ ರೂಪಗಳೆಲ್ಲ ಪ್ರಕಟ ಆಗಿವೆ. ಆ ರೂಪಗಳೆಲ್ಲ ವಿಪ್ರಮೂರ್ತಿಯೇ ನಿನಗರುತ್ತ ಅಂದರೆ ಯಜ್ಞ ಮಾಡಿದ ಫಲ ಬರುತ್ತೆ. ಹೇಳೋದಾಗ ಚೆನ್ನಾಗಿರುತ್ತೆ ಅಲ್ಲ? ಅದರಿಂದ ಏನು ಮಾಡಬೇಕು ಅಂತ ಮಾಡೋ ಸಾಲ ಜ್ಞಾನ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ?
ಅಭ್ಯಾಸಸ್ಥ ಕೌಂತೆಯ ಅಷ್ಟೇ ಏನೇ
ಇಜ್ಜಲು ಒಲೆಯ ಒಲೆ ಹಾಕಿ ಹೊಂದಿಸುತ್ತೆ, ಖಂಡಿತ ಚೂರು ಹಾಕಿರೋದ್ರೆ ಶಾಂತ ಆಗುತ್ತೆ. ಏನು ಮಾಡಬೇಕು ಇದ್ರೆ ಚೆನ್ನಾಗಿ ಹೊತ್ತುಕೊಂಡ್ರೆ ದಿನ ಒಂದು ಬೇಸ್ ಬೇಕಾಗಿಲ್ಲ, ಅದು ದಿನ ಒಲೆ ಮತ್ತು ಬೇಸ್ ನಮಗೆ ಬೇಕಾಗಿಲ್ಲ. ಹಾಗೆ ನಾವು ಅಷ್ಟೇ ಚೆನ್ನಾಗಿ ಉರಿಯೋ ಪರಿ ಅಂತ ಬೇಯಿಸ್ಬೇಕು. ಬೇಯಿಸ್ತಾ
ಎಲ್ಲೆಲ್ಲೋ ದೇವರ ದೇವತೆಗಳ ರೂಪಗಳಿದ್ರೆ ಸಮಾನಾಮಕ ಭಗವಂತ
ಇಲ್ಲಿನ ವ್ಯಾನ ಅಂತ ವಾಯುದೇವರ ಕೆಲಸ. ಇನ್ನೇ ನೋಡಿ ಪ್ರಾಣ ಅಪಾನ ಸಮಾನ ಆಯುಧ ವ್ಯಾನ ಉದಾನ ಅಂತ ಇರುತ್ತೆ. ಅದರಲ್ಲ ಹೇಳ್ತಾ ಇದ್ದಾರೆ ಈ ವ್ಯಾನ ನಾಮಕ ವಾಯುದೇವರ ವ್ಯಾಪಾರ. ವ್ಯಾನ ನಾಮಕ ವಾಯುದೇವರು ಎಲ್ಲಿರ್ತಾರೆ ಅಂದ್ರೆ ದ್ವಾಸಪ್ತತಿ ಸಹಸ್ರ ನಾಡೀಶು ವ್ಯಾನ ನಾಮ ಅನಿರುದ್ಧಾಖ್ಯ ಹರಿ ಆಸ್ತೆ. ವ್ಯಾನ ಅಂದ್ರೆ ಅನಿರುದ್ಧ ರೂಪದ ವ್ಯಾನ ನಾಮಕ ಮುಖ್ಯ ಬ್ರಹ್ಮವಾಯುಗಳಲ್ಲಿ ವ್ಯಾನ ನಾಮಕ ಅನಿರುದ್ಧ ನಾಮ
ಶಕ್ತಿ ಕೊಟ್ಟದ್ದು ಯಾರು ಅಂದ್ರೆ ವ್ಯಾನ ಅಂತ ವಾಯುದೇವರು. ಉಸಿರು ಕಟ್ಟ
ಯುದ್ಧಕ್ಕೆ ಹೋಗುವಾಗ ರಭಸದಿಂದ ಆಯುಧ ತಗೊಂಡು ಹೋದ್ರೆ ಉಸಿರು ಕಟ್ತಾರೆ, ಧನುಸ್ಸನ್ನ ಆರೋಪಣ ಮಾಡುವಾಗ ಚೆನ್ನಾಗಿ ಬಂಧಿಸುವ ಕಾಲಕ್ಕೆ ಉಸಿರು ಕಟ್ಟಬೇಕು. ದೊಡ್ಡ ಬಂಡೆಗಳೆತ್ತಬೇಕಾದ್ರೆ ಅವೆಲ್ಲ ವೀರ್ಯ ಮತ್ತು ಕರ್ಮ, ಯಾವುದು ವೀರ್ಯದಿಂದ ಕೂಡಿದ ಕರ್ಮಗಳು ಮಾಡುತ್ತಾರೋ ಅವೆಲ್ಲವೂ ಕೂಡ ಪ್ರಾಣ ಅಪಾನವನ್ನ ನಿರೋಧ ಮಾಡಿ ವ್ಯಾಮನ ಕಾರ್ಯ ಆಗುತ್ತೆ. ಇಲ್ಲಿ ಪ್ರಾಣಾದಿಗಳು ಐದು ರೂಪ, ಭಗವತ್ ರೂಪ, ನಾರಾಯಣ, ವಾಸುದೇವ, ಶ್ರೀಕೃಷ್ಣ, ಪ್ರದ್ಯುಮ್ನ ರೂಪ ಮುಖ್ಯ ಪ್ರಾಣಗಳು. ಇನ್ನ ಹೇಳ್ತಾ ಇದ್ದಾರೆ ಗರುಡಾದಿ ರೂಪ. ಅಲ್ಲಿ ಪ್ರಾಣ ಅಂದ್ರೆ ಶೇಷ, ಅಪಾನ ಅಂದ್ರೆ ಗರುಡ, ವ್ಯಾನ ಅಂದ್ರೆ ಮುಖ್ಯವಾಯು, ಉದಾನ ಅಂದ್ರೆ ರುದ್ರ, ಸಮಾನ ಅಂದ್ರೆ ಇಂದ್ರ ಅಂತ ಹೇಳಿ, ಮತ್ತು ಕಳಗಿನವು ಯಾರು ಅಂದ್ರೆ ವಿಶೇಷವಾಗಿರತಕ್ಕಂಥ ದಾಸ ಪ್ರಾಣರು, ಈ ಐದು ಜನ ಇದ್ದಾರೆ. ಈ ವ್ಯಾನ ನಾಮಕ ವಾಯು ಪ್ರಾಣ ಅಪಾನವನ್ನ ನಿಲ್ಲಿಸಿ ಕೆಲಸ ಮಾಡಬೇಕು ಅಂದರೆ ಅಲ್ಲಿ ದೇವರ ರೂಪಗಳು ಕಾರ್ಯ ಶುರು ಮಾಡಿದ ಅವಾಗ ಮಿಕ್ಕವರೆಲ್ಲ ನಿಂತು ಹೋಗ್ತಾರೆ. ದೇವರ ರೂಪಗಳು ಸುಮ್ಮನೆ ನೀರೆ ಇದ್ದಿರುತ್ತೆ. ಧ್ಯಾನ ಕೆಲಸ ಆಗುವಾಗ ಪ್ರಾಣ ನಿಲ್ಲಿಸಿ ಅಪಾನ ನಿಲ್ಲಿಸಿ ಮಾಡಬೇಕಲ್ಲ, ನಿಲ್ಲಿಸೊಂದೇ ಹೋದ ಅಂದರೆ ಧ್ಯಾನ ನಾಮಕ ಭಗವಂತನ ಅನಿರುದ್ಧನ ಕೆಲಸ ಆಗ್ತಾ ಇದ್ರೆ ಪ್ರಾಣ ನಾಮಕ ದೇವರು ನಿಂತಿರಬೇಕಲ್ಲ, ಯಾರು ನಾರಾಯಣ, ಅಪಾನ ನಾಮಕ ವಾಸುದೇವ ನಿಂತಿರಬೇಕಲ್ಲ, ವಿರೋಧ ಅನುಗುಂತ ಇಲ್ಲ, ಸುಮ್ಮನೆ ನಿಂತಿರ್ತಾರೆ. ಆದರೆ ಪ್ರಾಣಾದಿ ದೇವತೆಗಳಿಗೆಲ್ಲ ದೇವರ ವ್ಯಾಪಾರ ಆಗುವಾಗ ಎಲ್ಲರೂ ನಿಂತು ಬಿಟ್ಟಿರ್ತಾರೆ. ಹಾಗೆ ಮುಖ್ಯ ಪ್ರಾಣ ದೇವರ ವ್ಯಾಪಾರ ಆಗುವಾಗ ದೇವರಿಗೇನು ಅಡ್ಡ ಇಲ್ಲ, ಸುಮ್ಮನೆ ಇರ್ತಾರೆ. ವಾಯುದೇವ ರೂಪಗಳು ಸುಮ್ಮನೆ ಇರುತ್ತೆ, ಆದರೆ ಮಿಕ್ಕ ದೇವತೆಗಳ ರೂಪಗಳು ನಿಂತು ಹೋಗಿರುತ್ತೆ. ಹಾಗೆ ಗರುಡಾದಿಗಳ ಕೆಲಸ ಆಗುವಾಗ ಧ್ಯಾನ ವಾಯುವಿನಲ್ಲಿ ಮಿಕ್ಕ ದಾಸ ಪ್ರಾಣದಲ್ಲ ನಿಂತಿರುತ್ತಾರೆ. ದಾಸ ಪ್ರಾಣದ ಕೆಲಸ ಆಗುವಾಗ ಜಡವಾಯು ತಾನಾಗಿ ನಿಂತಿರುತ್ತೆ. ಇಷ್ಟು ಧ್ಯಾನ ಕೆಲಸ. ಇನ್ನ ಉಳಿದದ್ದು ಯಾವುದು? ಉದಾಹರಣ ಅಂದ್ರೆ ಹೇಳ್ತಾರೆ ಉದಾಹರಣ ಪ್ರತಿಯೊಮ್ಮ ಇರುತ್ತಾನೆ. ಉದಾಹರವಾಯುವಾಗಿ ಉದಾಹರವಾಗಿರುತ್ತೆ, ಸುಷುಮ್ನ ನಾಡಿಯಲ್ಲಿ ಸಂಚಾರ ಮಾಡುವುದೇ ಉದಾಹರವಾಯು. ಸತ್ತವರನ್ನ ಜೀವನನ್ನ ಈ ನಾಡಿ ಮೂಲಕ ಮೇಲಕ್ಕೆ ಕರೆಕೊಂಡು ಹೋಗುವುದೇ ಉದಾಹರಣವಾಯು. ಇಲ್ಲಿ ಹೇಳ್ತಾರೆ ಈ ಐದು ವಾಯುಗಳು ನಮ್ಮ ಶರೀರದಲ್ಲಿ ಸಂಚಾರ ಆಗ್ತಾ ಇದೆಯಲ್ಲ, ಈ ಸಂಚಾರವೇ ದೇವರ ಪೂಜೆ. ವಾಯುದೇವರು ಐದು ರೂಪಗಳಿಂದ ಸಂಚಾರ ಮಾಡುತ್ತಾ ಈ ಸಂಚಾರ ಮಾಡುವುದೇ ಭಗವಂತನ ಪೂಜಾ ಅಂತ ಮಾಡುತ್ತಾರೆ. ಅಂದರೆ ದೇವರೇ ವಾಯುದೇವರಲ್ಲಿದ್ದು ಅವರಿಗೆ ಅನುಸಂಧಾನ ಕೊಟ್ಟು ಅವರ ಮೂಲಕ ವ್ಯಾಪಾರ ಮಾಡಿಸಿ ಅದನ್ನು ತನ್ನ ಪೂಜಾ ಅಂತ ಸ್ವೀಕಾರ ಮಾಡುತ್ತಾರೆ ಭಗವಂತ. ಇಷ್ಟು ಗೊತ್ತಾಯ್ತಾ? ಪ್ರಾಣ ವ್ಯಾಪಾರ ಗೊತ್ತಾಯ್ತಾ? ಶ್ವಾಸ ಅಪಾನ ಮರಮೂತ್ರ ಸಮಾನ ಅನ್ನವನ್ನು ಭಾಗ ಮಾಡಿಕೊಳ್ತಾರೆ, ಧ್ಯಾನ ಕೆಲಸ ಮಾಡಿಸ್ತಾರೆ, ಉದಾನ ಒಳಗಿದ್ದು ಸುಷುಮ್ನ ನಾಡಿಯಲ್ಲಿ ರಕ್ಷಣೆ ಮಾಡುತ್ತಾರೆ. ಇಷ್ಟು ಚೆನ್ನಾಗಿ ಯಾರು ನಿತ್ಯ ಚಿಂತನೆ ಮಾಡುತ್ತಾರೋ ಐದು ಪ್ರಾಣರ ಪ್ರಾಣರೊಳಗಿರುವ ನಾರಾಯಣಾದ ಐದು ರೂಪಗಳ ಅನುಗ್ರಹ ಆಗುತ್ತೆ. ಏನನುಗ್ರಹ ಆಗುತ್ತೆ ಹೇಳ್ತಾರೆ? ಸ್ವವಿಷಯಾಣಿ ಕರ್ಮಾಣಿ ಕರೋತಿ. ಪ್ರಾಣ ನಾಮಕ ನಾರಾಯಣ ಪ್ರಾಣದೇವರು ಎತ್ತುಕೊಂಡು ಯಾರಾದ್ರೂ ಚಿಂತನೆ ಮಾಡ್ತಾ ಇರ್ತಾರೋ ಅವರಿಗೆ ತನ್ನದೇ ಆದ ಕಾರ್ಯಗಳು ಮಾಡಿಸ್ತಾ ಬರ್ತಾರೆ ಭಗವಂತ. ಎಲ್ಲ ಕಾರ್ಯಗಳು ದೇವರ ಕಾರ್ಯ ಆಗುತ್ತೆ. ಅಂದ್ರೆ ಮನೆ ಕೆಲಸ ಎಲ್ಲ ಬಿಟ್ಟು ಗುಡಿಯಲ್ಲೇ ಕೂತಿರ್ತಾರೆ ಅಲ್ಲ, ಮಾಡಿದ ಕೆಲಸ ಅಪಾನ ನಾಮಕ ವಾಸುದೇವ ಏನು ಮಾಡುತ್ತಾರೆ ಅಂದ್ರೆ ಅನ್ಯ ಕರ್ಮಾಣಿ ತ್ಯಜತೆ. ನೋಡಿ, ನಮಗೀಗ ದೇವರ ಎಲ್ಲಾ ಕರ್ಮ ದೇವರ ಪೂಜಾ ಅನುಸಂಧಾನ ಬರಬೇಕು, ಬೇರೆ ಕರ್ಮಗಳು ಬಿಡಬೇಕು. ಈ ಅನ್ಯ ಸ್ಮರಣೆ ಇಲ್ಲದೆ ಮಾಡಿದ ಕೆಲಸಗಳೆಲ್ಲ ಅನ್ಯ ಕರ್ಮಗಳು. ದೇವರ ಸ್ಮರಣೆಯಿಂದ ಮಾಡಿದ ಕರ್ಮಗಳೆಲ್ಲ ಭಗವಂತನ ಪೂಜಾ ಕರ್ಮಗಳು. ಈ ಅನ್ಯ ಕರ್ಮಗಳನ್ನ ಅಪಾರನಾಮಕವಾಗಿ ದೇವರು ಬಳಸ್ತಾರೆ. ಅಂದ್ರೆ ಅರ್ಥ, ಪ್ರಾಣ ವ್ಯಾಪಾರ ಚಿಂತನೆ ಮಾಡೋ ಕಾಲಕ್ಕೆ ಒಳ್ಳೆ ಕರ್ಮ ಮಾಡಿಸುವಂತ ಜ್ಞಾನ ಬಲ ವಾಯುದೇವರು ತರ್ತಾ ಇದ್ದಾರೆ. ಅಪಾರನ ಕೆಲಸ ಮಾಡುವ ಕಾಲಕ್ಕೆ ನನ್ನೊಳಗಿಂದ ಕೆಟ್ಟ ಕರ್ಮವನ್ನ ದೇವರ ವಿಸ್ಮರಣೆಯನ್ನ ಹೊರಗೆ ಹಾಕಿಸ್ತಾ ಇದ್ದಾರೆ. ಈ ಚಿಂತನೆ ಬರಬೇಕ. ನಂತರ ವ್ಯಾನನಾಮಕ ಸಂಕರ್ಷಣ ಏನು ಮಾಡುತ್ತಾರೆ ಅಂದ್ರೆ ಹೇಳ್ತಾರೆ, ಪ್ರತಿಬಂಧನ ನಿವಾರಣ ಸಂಕಾರವಾಗಿ ಯಾರು ಮಾಡಿರ್ತಕ್ಕಂಥ ಭಗವಂತ ರೂಪ ಏನು ಅನಿರುದ್ಧ ಏನು ಮಾಡುತ್ತಾರೆ ಅಂದರೆ ನಮ್ಮ ಸಾಧನೆಗೆ ಏನು ಪ್ರತಿಬಂಧಕ ಇರುತ್ತೆ ಅದರ ನಿರಾಶ ಮಾಡಿಬಿಡುತ್ತಾರೆ. ಇನ್ನ ಉದಾಹರಣಾಮಕ ಪ್ರದ್ಯುಮ್ನ ಏನು ಮಾಡುತ್ತಾರೆ ಅಂದರೆ ಯೋಗಾಸನ ಯೋಗಾಭ್ಯಾಸಗಳನ್ನು ಮಾಡಿಸ್ತಾರಂತೆ, ಯೋಗ ಕರ್ಮಗಳನ್ನು ಮಾಡಿಸ್ತಾರೆ. ನಂತರ ಸಮಾನಾಮಕ ಭಗವಂತ ಏನು ಮಾಡುತ್ತಾರೆ ಅಂದರೆ ದೇಹ ಇಂದ್ರಿಯ ಮನಸ್ಸುಗಳನ್ನು ದೇವರ ಕಡೆಗೆ ಹೋಗುವಂತೆ ಮಾಡಿಬಿಡುತ್ತಾರೆ. ಇದು ಪ್ರಧಾನವಾದ ಅವರ ಅನುಗ್ರಹ. ಹಾಗಾದರೆ ಈ ಐದು ಪ್ರಾಣರು ಆ ಪ್ರಾಣರೊಳಗೆ ಭಗವಂತನನ್ನು ಚಿಂತನೆ ಮಾಡಲೇಬೇಕು. ಅವಾಗ ನಾಲ್ಕು ತಿಳಿಯಬೇಕು, ಆಯತನ ಪ್ರತಿಷ್ಠ ರಹಸ್ಯನಾಮ ಅದರ ಪ್ರವೃತ್ತಿ ನಿಮಿತ್ತ ಅಂತ. ಅಂದರೆ ಐದು ಪ್ರಾಣರೇ ದೇವರಿರಲಿಕ್ಕೆ ಆಯತನ ದೇವಸ್ಥಾನ, ಅಲ್ಲಿರತಕ್ಕಂಥ ಪ್ರತಿಷ್ಠ ಅಂದರೆ ರಮಾದೇವಿಯೇ ಪ್ರತಿಮಾ, ವಾಯುದೇವರ ಐದು ರೂಪಗಳೇ ಆಲಯ ಗರ್ಭಗುಡಿ, ಅಲ್ಲಿ ಪ್ರತಿಮಾ ರಮಾದೇವಿ, ಅಲ್ಲಿರುವ ದೇವರ ಹೆಸರೇನು ಪ್ರಿಯ ಎಂದು ರಹಸ್ಯ ನಾಮ, ವಾಯುದೇವರೊಳಗಿರುವ ದೇವರ ಹೆಸರು ಯಾಕೆ ಅಂದರೆ ಎಲ್ಲರಿಗೂ ಪ್ರಿಯವನ್ನ ಮಾಡುತ್ತಾ ಬಂದರಿಂದ ದೇವರಿಗೆ ಪ್ರಿಯ ಹೆಸರು. ಹಾಗಾದ್ರೆ ನಮ್ಮೊಳಗಿರುವ ಐದು ವಾಯುಗಳಲ್ಲಿ ನಿಂತಿರುವ ದೇವರನ್ನ ಪ್ರಿಯ ಪ್ರಿಯ ಅಂತ ಯಾರು ಚಿಂತನೆ ಮಾಡುತ್ತಾರೆ ಅದ್ಭುತವಾದ ಸಾಧನೆ ಅವರಿಗೆ ಆಗುತ್ತೆ ಎಂಬುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ ಅಂತ ತಿಳಿಸಿಕೊಡ್ತಾರೆ. ಹೇಳ್ತಾರೆ ಭಗವಂತ ಪ್ರಿಯ, ಆತನ ಅಭ್ಯರ್ಥವಾಗಿ ಭೋಜನಾದಿ ಕರ್ಮಗಳೆಲ್ಲ ಆಗುತ್ತೆ. ಆ ಭೋಜನಾದಿ ಕರ್ಮಗಳು ಮಾಡಲಿಕ್ಕಾಗಿ ಮನುಷ್ಯ ಗೊತ್ತಿಲ್ಲದೇನೆ ದೊಡ್ಡಿಲ್ಲ ಅಂತ ಕಳ್ಳತನ ಮಾಡಿದಾಗ ಊಟ ಮಾಡುತ್ತಾರೆ. ಇದು ಭಗವಂತ ಒಂದು ವಿಶೇಷವಾದ ವ್ಯಾಪಾರ. ಹಾಗೆ ಪ್ರಾಣ ವ್ಯಾಪಾರವನ್ನ ಇದೆಷ್ಟು ಒಳ್ಳೆ ಪ್ರಕರಣ ನೋಡಿ, ಚೆನ್ನಾಗಿ ನಿಮ್ಮ ಚಿಂತನೆ ಮಾಡಬೇಕು ಅಂತ ಸಿದ್ಧಿ ಆಗುತ್ತೆ. ಕುಂಭಕ್ಕೆ ಸರಿಯಾಗಿ ಮಾಡಿದ್ರೆ ತೊಂದರೆ ನಾಳೆ 4 ಗಂಟೆಗೆ ಎಲ್ಲ ಸರ್.